यदितं तव भक्तानाम् अस्माकं नृहरेहरे तदा सुकार्यं कार्यज्ञ प्रलयकायितप्रभा हरिकथामृतसार गुरुगळ करुणदिन्दापणितु पेळुवे परम भगवत् भक्तरिदन आदरदि केळुवुदु कृष्ण. ಪಂಚತನ್ಮಾತ್ರ ಸಂಧಿ ಏಳನೇ ಸಂಧಿ ವರ್ಸ್ ನಂಬರ್ 11. ಸೊ ಇಲ್ಲಿ ಬಂದು ಇಲ್ಲಿ ಹೇಳುವಂತ ಒಂದು ಈ ಪಂಚತನ್ಮಾತ್ರ ಸಂಧಿಯಲ್ಲಿ ಫ್ರಮ್ ನವಾನ್ ಏನ್ ಹೇಳ್ತಾರೆ, ಯಾವ್ಯಾವ ಉಪಾಸನೆಗಳು, ಉಪಾಸನೆಗಳು ಅಂದ್ರೆ ಚಿಂತನೆಗಳು, ಭಗವಂತನನ್ನ ಯಾವ ರೀತಿಯಿಂದ ನಾವು ಚಿಂತನೆ ಮಾಡಬೇಕು, ನಮ್ಮ ಒಳಗೆ ಇರುವಂತ ಭಗವಂತನನ್ನ ಅಂತ ಹೇಳ್ತಾ ಇದ್ದಾರೆ. ಬಿಂಬರೂಪ ಪರಮಾತ್ಮ ಯಾವ ರೂಪದಿಂದ ಎಲ್ಲಿ ನಿಂತು ಏನು ಕೆಲಸ ಮಾಡ್ತಾ ಇದ್ದಾನಂತ ತಿಳ್ಕೊಳ್ಳೋದು, ಬಿಂಬರೂಪ ಭಗವಂತನನ್ನ ತಿಳ್ಕೊಳ್ಳುವ ವಿಧಾನ ಹೇಳ್ತಾರೆ. ಹಿಂದೆ ನೋಡಿದ್ರೆ ಇಲ್ಲಿ ಹೇಳುವಂತ ರೂಪ ಬಂದು ಮನೋವಾಂಗ್ಮಯ ಅಂತ ಹೇಳ್ತಾ ಇದ್ದಾರೆ. ಹಿಂದೆ ನೀವು ನೋಡಿದ್ರ ದ ಫ್ಯೂ ಪದ್ಯ ಬ್ಯಾಕ್ ನೋಡಿದ್ರ, ದಟ್ ಈಸ್ ಆನ್ ಸಿಕ್ಸ್ತ್ ಪದ್ಯದಲ್ಲಿ ನೋಡಿದ್ರೆ ಅದು ಹಾಗೆ ಸ್ವಲ್ಪ ವ್ಯತ್ಯಾಸ ಇದೆ. ಅಲ್ಲಿ ವಾಂಗ್ಮನೋಮಯ ರೂಪ ಅಂತ ಕೊಟ್ಟಿದ್ದಾರೆ, ಇಲ್ಲಿ ಮನೋವಾಂಗ್ಮಯ ರೂಪ ಅಂತ ಕೊಟ್ಟಿದ್ದಾರೆ. ಸೊ ಇದು ಒಂದು ಇನ್ನೊಂದು ಮುಖ, ಸೇಮ್ ವಾಂಗ್ಮನೋಮಯ ರೂಪ ಅಲ್ಲಿ ಹೇಳಿರುವುದಕ್ಕೆ ಇನ್ನೊಂದು ಮುಖದಿಂದ ಅದನ್ನೇ ಹೇಳ್ತಾ ಇದ್ದಾರೆ. ಅಲ್ಲಿ ನಾವು ನೋಡಿದ್ದು ಹೇಗೆ ಭಗವಂತನಿಗೆ ಒಂದು ಆಕಾರ, ಈ ವಾಂಗ್ಮನೋಮಯನಿಗೆ ಅದೇ ಸಿಕ್ಸ್ತ್ ಪದ್ಯದಲ್ಲಿ ಒಂದು ಆಕಾರವನ್ನ ಕೊಟ್ಟು ಅವನು ತಲೆ, ಅವನ ಅವಯವಗಳೆಲ್ಲ ಒಂದೊಂದು ಶಾಸ್ತ್ರ, ಒಂದೊಂದು ಆಗಮ, ಹೇಗೆ ವೇದಗಳು, ಉಪನಿಷತ್ಗಳು, ಆಮೇಲೆ ಪುರಾಣಗಳು, ಇದನ್ನೇ ಅವನ್ನ ಆಕಾರವಾಗ ಮಾಡಿ ಈ ಆಕಾರಕ್ಕೆ ಯಜ್ಞ ಅಂತ ಒಂದು ಹೆಸರು ಕೊಟ್ಟು ಆ ಯಜ್ಞನಾಮಕ ಪರಮಾತ್ಮನನ್ನ ನಮ್ಮ ಮನಸ್ಸಲ್ಲಿ, ನಮ್ಮ ವಾಕ್ಲಿ ನೆಲಗೊಳಿಸಿ ಅವನನ್ನ ಧ್ಯಾನ ಮಾಡಿದ್ರ ಯಜ್ಞ ಅಂದ್ರೆ ಪವಿತ್ರ ನಾವು ಆಗ್ತೀವಿ. ಶುಚಿತ್ವಕ್ಕೇನು ಅದು ಒಂದು ಹೇಳಿದ್ವಿ, ಮಾನಸಿಕ ಯಜ್ಞ ಅದಕ್ಕೆ ಹೇಳಿದ್ವಿ ಆ ರೂಪವನ್ನ. ಹೇಗೆ ವಾಯುದೇವರು ಮತ್ತು ರುದ್ರದೇವರು ಮತ್ತು ಸೂರ್ಯ ಚಂದ್ರ ಪೂಜೆ ಮಾಡ್ತಾರ, ಚಿಂತನೆ ಮಾಡ್ತಾರ ಎಂಬುದನ್ನ ಅಲ್ಲಿ ಹೇಳಿದ್ವಿ. ಇಲ್ಲಿ ಬಂದು ಇನ್ನೊಂದು ರೀತಿಯಿಂದ ಹೇಳ್ತಾ ಇದ್ದಾರೆ ಅದನ್ನೇ. ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಈ ಏಕ ಪಂಚಾಶತ್ ವರ್ಣಗತ ಮಾಕಳತ್ರನ ಸರ್ವರೊಳಗೆ ಅವ್ಯಾಕೃತಾಕಾಶ ಅಂತ ವ್ಯಾಪಿಸಿ ನಿಗಮ ತತಿಗಳನ್ನು ವ್ಯಾಕರಣ ಭಾರತ ಮುಖಾತ್ ಅನೇಕ ಶಾಸ್ತ್ರ ಪುರಾಣ ಭಾಷ್ಯ ಅನೇಕಗಳ ಕಲ್ಪಿಸಿ ಮನೋವಾಂಗ್ಮಯ ಎನಿಸಿ ಕೊಂಬ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಇಲ್ಲಿ ಹಿಂದೆ ಪ್ರಸ್ತುತ ಆಗಿದಲ್ಲ ಆ ರೂಪ ವಾಂಗ್ ಮನೋಮಯ ರೂಪ ಅಂಬುದು, ಇಟ್ ಇಸ್ ಕೋರ್ಲಿ, ಇಟ್ ಇಸ್ ಮೇಡಪ್ ಆಫ್, ಏನೇ ತಕೊಳ್ಳಿ ನೀವು, ಏನೇ ಶಾಸ್ತ್ರ, ಏನೇ ಪುರಾಣಗಳು, ಏನೇ ವೇದಗಳು ಎಂಟೈರ್ ತಕೊಂಡ್ರು, ಇಟ್ ಈಸ್ ಮೇಡಪ್ ಆಫ್ ಓನ್ಲಿ 51 ಅಕ್ಷರಗಳು. 51 ಅಕ್ಷರಗಳ ಜೋಡಣೆಗಳೇ ಇಷ್ಟು ಆಗತ್ತೆ. ಆ 51 ಅಕ್ಷರಕ್ಕೆ ಇಷ್ಟು ಒಂದು ಶಕ್ತಿ ಹೇಗೆ ಬರುತ್ತೆ, ಇಷ್ಟು ಒಂದು ಭಗವಂತನನ್ನೇ ತಿಳಿಸಿಕೊಡುವಂತ ತಾಕತ್ತು ಆ ವೇದಕ್ಕೆ ಹೇಗೆ ಬರುತ್ತೆ ಅಂದ್ರೆ, ಭಗವಂತ ಅದ್ಲಿ ತನ್ನ ಶಕ್ತಿಯನ್ನು ಇಟ್ಟಿದ್ದಾನೆ. ಅದಕ್ಕೇನ್ ಹೇಳ್ತಾರೆ, ಈ ವರ್ಣ ಒಂದೊಂದು ಅಕ್ಷರದಿಂದ ಒಂದೊಂದು ಭಗವಂತನ ರೂಪಗಳೇ ಪ್ರತಿಪಾದ್ಯವಾಗಿ ನಿಂತಿದೆ. ಆ ರೂಪಗಳು ಆ ಅಕ್ಷರಕ್ಕೆ ಆ ಶಕ್ತಿಯನ್ನ ಕೊಡುತ್ತೆ. ಸೊ ಆ ಅಕ್ಷರಗಳ ಜೋಡಣೆಯಿಂದ ಏನಾಗತ್ತೆ, ಒಂದು ಸೆಂಟೆನ್ಸ್, ಒಂದು ವಾಕ್ಯ, ಒಂದು ಪದ, ಏನೇ ತಗೊಳ್ಳಿ ಅದಕ್ಕೆ ಶಕ್ತಿ ಬರುತ್ತೆ. ದಟ್ ಕನ್ವೇಸ್ ಅ ಸರ್ಟನ್ ಥಾಟ್. ನಾನೊಂದು ಮಾತಾಡಿದ್ರೆ ಆ ಅದನ್ನ ನಿಮ್ಗೆ ಅರ್ಥ ಆಗತ್ತೆ. ಸೊ ಕಮ್ಯುನಿಕೇಟ್ ಮಾಡಕ್ಕೇನು ಅದಕ್ಕೆ ಪದಕ್ಕೆ ಒಂದು ಶಕ್ತಿ ಬೇಕು, ಅದರ್ವೈಸ್ ಹೇಗೆ ವ್ಯವಹಾರ ಆಗೋದೇ ಇಲ್ಲ. ಸೊ ಅದನ್ನ ಯಾರು ಕೊಡ್ತಾ ಇದ್ದಾನಂದ್ರೆ, ಮೂಲತಃ ಎಲ್ಲದಕ್ಕೆ ಮೂಲವಾಗಿ ನಿಂತಿರುವುದು ಏಕ ಪಂಚಾಶತ್ ವರ್ಣ, 51 ಓಂಕಾರದಿಂದ ಬಂದದ್ದು ಇದು 51 ಅಕ್ಷರಗಳು. ಓಂಕಾರ ಒಂದು ಬೀಜ ಅಂತ ಕೊಂಡ್ರೆ ಆ ಬೀಜ ಒಡೆದಾಗ ಬಂದದ್ದು 51 ಅಕ್ಷರಗಳು ಬರುತ್ತೆ. ಸೊ ಒಂದು ವ್ಯಾಹೃತಿ ನಾರಾಯಣ ಅಷ್ಟಾಕ್ಷರ ಫಸ್ಟ್ ಬಂದ ಲೆವೆಲ್ಸ್ಲಿ ಇದು ಬರುತ್ತೆ. ಸೊ ಇಲ್ಲಿ ನಿಂತಿರುವ ಭಗವಂತನ ರೂಪಗಳು ಹೇಳ್ತಾರೆ. ಏಕ ಪಂಚಾಶತ್ ವರ್ಣಗತ, ಅದಕ್ಕೆ ಯಾವುದಂತ ಇವಾಗ ಕಳಿಸಿದ್ದೀನಿ ನಿಮ್ಮ ಮೇಲೆ. ಫಸ್ಟ್ ಬಂದು ಅ ಅಂತ ನಾವು ಫಸ್ಟ್ ಸ್ವರ, ಆಮೇಲೆ ವ್ಯಂಜನಕ್ಕೆ ಹೋಗ್ತಾರೆ. ಅ ಅಂತ ನಾವು ಹೇಳುವಾಗ ಅಲ್ಲಿ ಆಗೋದು ಈಚ್ ಒನ್ ಈಸ್, ನಮ್ಮ ಸಂಸ್ಕೃತದಲ್ಲಿ ಏನೇ ಮಾತಾಡಿದ್ರು ಇಟ್ ಈಸ್ ಅನ್ ಅಬ್ರಿವಿಯೇಷನ್ ಆಫ್ ಭಗವಂತನ ಹೆಸರು. ಅ ಅಂತ ನಾವು ಸುಮ್ಮನೆ ಒಂದು ಹೇಳಿದಾಗ ನಮ್ಮೊಳಗೆ ಎಂದು ನಮ್ಗೆ ಅರ್ಥ ಆಗಲ್ಲ. ನಮ್ಮೊಳಗೆ ಇರುವಂತ ದೇವತೆಗಳು ಅಂತ ನಾವು ಹೇಳುವಾಗ ಅಲ್ಲಿ ದೇ ಆರ್ ಲಿಟ್ರಲಿ ಸೀಯಿಂಗ್ ಒಂದು ಭಗವಂತನ ರೂಪ. ಅದು ಹೇಗಿರುತ್ತೆ ನಮ್ಗೆ ಗೊತ್ತಿಲ್ಲ, ಬರೀ ಹೆಸರು ಕೊಡ್ತಾರ, ಅಜಾ ಅಜಾ ಎಂಬ ಹೆಸರನ್ನ ಕೊಡ್ತಾರ. ಅಜಾ ಅಂದ್ರ ನ ಜಾಯತೆ ಐತಿ ಅಜ, ಯಾರಿಗೆ ಹುಟ್ಟು ಇಲ್ಲವದು ಇಲ್ಲಿ ಇಲ್ಲದವನು ಅವನು ಅಜ. ಸೊ ಅಜಾ ಅಂತ. ಆಮೇಲೆ ಇನ್ನೊಂದು ಬಂದು ಅದ್ ಆಯ್ತು, ಹಾಗೆ ಬಂದು ಆನಂದ ಅಂತ. ಆನಂದ ಅಂದ್ರೆ ಆನಂದ ಅಂತ ಅವನು ಸುಖರೂಪಿಯಾಗಿದ್ದಾನೆ. ಆ ರೂಪ ಅದು, ಇದು ನಾಮ. ಅಜ ಅಂಬುದು ನಾಮ, ತಿಳಿಸುವಂತ ಗುಣ. ಇನ್ನೊಂದು ಆನಂದ ಅಂಬುದು ನಾಮ, ಆ ಗುಣ ಏನು ಅಂತ ಸುಖರೂಪ ಅಂತ. ಆಮೇಲೆ ಇಂದಿರಾ, ಇಂದಿರಾ ಅಂದ್ರೆ ಪರಮ ಐಶ್ವರ್ಯ ಉಳ್ಳವನು ಅಂತ. ಇಂದಿರಾ, ಇಂದಿರಾ ಇಲ್ಲ ಇಂದ್ರ. ಆಮೇಲೆ ಈಶಾ, ಈಶಾ ಅಂದ್ರ ಸ್ವಾಮಿ ಅಂತ ಅರ್ಥ. ಆಮೇಲೆ ಉಗ್ರ, ಒಂದೊಂದಕ್ಕೆ ನೆಟ್ಕೊಂಡು ಇದೇ ಫಾರ್ಮೆಟ್ ಲಿ ಹೋಗ್ತಾ ಇದ್ದೀನಿ, ನೀವು ಮೇಲ್ ತೆಗೆದು ನೋಡಿದ್ರೆ ಈಸಿಯರ್ ಆಗತ್ತೆ. ಈಶಾ ಅಂದ್ರ ಸ್ವಾಮಿ ಅಂತ ಆಗತ್ತೆ. ಉಗ್ರ ಅಂದ್ರ, ಉಗ್ರ ಅಂಬೋದಕ್ಕೆ ಕ್ರೂರ, ಕ್ರೂರ ಕ್ರೂರ ಯಾರಿಗೆ, ದೈತ್ಯರಿಗೆ ಕ್ರೂರ ಸ್ವಭಾವನ್ನ, ನಮ್ಮ ಪಾಪಗಳಿಗೆ ಕ್ರೂರ ಸ್ವಭಾವ ಕ್ರೂರ ರೂಪವನ್ನ ತೋರಿಸ್ತಾನವನು ಅಂತ. ಸೊ ನರಸಿಂಹ ರೂಪಕ್ಕೆ ಉಗ್ರ ಅಂತ ಕರೀತಾರ. ಆಮೇಲೆ ಊರ್ಜಾ, ಊರ್ಜಾ ಅಂಬುದು ಬಲವಾನ್, ಬಲ ಉಳ್ಳವನು ಅಂತ ಅರ್ಥ. ಆಮೇಲೆ ಋತ, ಋತ ಋತ ಅಂಬೋದಕ್ಕೆ ಇದಕ್ಕೇನ್ ಹೇಳ್ತಾರೆ, ಋತ ಅಂದ್ರೆ ಋತ ಅಂದ್ರೆ ಋತ ಕಾಲವನ್ನ ಧಾರಣೆ ಮಾಡುವಂತ, ಋತ ಕಾಲವನ್ನ ಧಾರಣೆ ಮಾಡುವಂತ ರೂಪ ಅಂತ ಕೊಡ್ತಾರೆ. ಆಮೇಲೆ ಋತ ಆದ್ಮೇಲೆ ಋತಂಬರ, ಆಮೇಲೆ ರೂಗ ಬರುತ್ತೆ. ಆಮೇಲೆ ರೂಗ ಅಂತ ಹೇಳುವಾಗ, ರೂಗ ಅಂದ್ರೆ ಇಲ್ಲಿ ಧನು, ಧನುವನ್ನ ಧನುಗೆ ದುಃಖವನ್ನ ಕೊಡುವಂತವನು ಅಂತ. ರೂಗ ಅಂದ್ರೆ ಧನು, ಧನುವಿಗೆ ಧನುಗೆ ಯಾಕೆ ದುಃಖವನ್ನು ಕೊಡ್ತಾನೆ ಅಂದ್ರೆ, ಧನುವಿನ ಮಕ್ಕಳು ದಾನವರು, ದಾನವರನ್ನ ಭಗವಂತ ನಾಶ ಮಾಡ್ತಾನಕ್ಕೋಸ್ಕರ ಅವಳಿಗೆ ದುಃಖ ಬರುತ್ತೆ, ಆ ದುಃಖವನ್ನ ಕೊಡುವಂತ ರೂಪ ಅಂತ ಹೇಳ್ತಾರೆ. ಆಮೇಲೆ ಲುಷ ಅಂತ ಹೇಳ್ತಾರೆ. ಲುಷ, ಲುಷ ಅಂತ ಹೇಳುವಾಗ ಸ್ವರದಲ್ಲಿ ಬರುವಂತ ಲುಷ. ಆ ಲುಷ ಅಂದ್ರೆ ಅದಿತಿಗೆ ಆನಂದವನ್ನ ಕೊಡುವಂತ ರೂಪ ಅಂತ. ಅಲ್ಲಿದೆ ದಿತಿಗೆ ಬಂದಾಗ, ಧನುಗೆ ಬಂದಾಗ ಇಲ್ಲಿ ಅದಿತಿಗೆ ಹೇಳ್ತಾರೆ. ಅದಿತಿಗೆ ಆದಿತ್ಯರ ಮೂಲಕವಾಗ, ಆದಿತ್ಯ ಮಕ್ಕಳು ಆದಿತ್ಯರು, ಆದಿತ್ಯರ ಮೂಲಕವಾಗ ಸುರರಿಗೆ ಜಯವನ್ನು ಕೊಡ್ತಾನೆ. ಸೊ ಅವರು ತಾಯಾದಂತ ಮಾತೆಗೆ, ಅದಿತಿಗೆ ಆನಂದವನ್ನ ಕೊಡುವಂತ ರೂಪ ಋಷ ಅಂತ ಬರ್ತಾನೆ. ಆಮೇಲೆ ಋಷಿ ಅಂತಾರೆ. ಅದು ಏನು ಅಂದ್ರೆ, ದಿತಿ ಫಸ್ಟ್ ಧನು ಬಂತು, ಆಮೇಲೆ ಅದಿತಿ ಬಂತು, ಇಲ್ಲಿ ದಿತಿಯನ್ನ ದ್ವಿತೀಯ ಕುಮಾರರ, ದ್ವಿತೀಯ ಮಕ್ಕಳನ್ನು ಅಂದ್ರೆ ದೈತ್ಯರಿಗೆ, ದೈತ್ಯರನ್ನ ಸಂಹಾರ ಮಾಡಿದ್ದು, ಆ ದೈತ್ಯರನ್ನ ಗೆದ್ದಿದ್ದು. ಸೊ ಅದಕ್ಕೆ ಬಂದು ರುಜಿ ಅಂತ ಹೇಳ್ತಾರೆ. ಆಮೇಲೆ ಏಕಾತ್ಮ ಅಂತ. ಏಕಃ ಅಂದ್ರೆ ಅವನೊಬ್ಬನೇ, ಹಿ ಈಸ್ ಓನ್ಲಿ ಇಂಡಿಪೆಂಡೆಂಟ್ ಎಂಟಿಟಿ ಅಂತ ಅರ್ಥ ಆಗತ್ತೆ ಏಕಾತ್ಮ. ಆಮೇಲೆ ಐರ ಅಂತ ಹೇಳ್ತಾರೆ. ಐರ ಅಂತ ಹೇಳುವ ಮೂಲಕ ಏನ್ ಹೇಳ, ಐರ ಅಂದ್ರೆ ಪ್ರೇರಿಸುವವನು. ಭಗವಂತ ಯಾರನ್ನ ಭಗವಂತ ಎಲ್ಲರನ್ನು ಪ್ರೇರಿಸ್ತಾನೆ, ಪ್ರೇರಣೆ ಕೊಡಬಹುದು ಅಂತ ಬೋದಕ್ಕೆ ಐರ ಅಂತ ಬರುತ್ತೆ. ಆಮೇಲೆ ಓಜಬೃತ್, ಓಜಬೃತ್ ಅಂತ. ಓಜಸ್ಸು ಅಂದ್ರೆ ತೇಜಸ್, ಬೇರೆ ಓಜಸ್ವರೆ. ತೇಜಸ್ ಅಂದ್ರೆ ನಮ್ಮಲ್ಲಿ ಇರುವಂತ, ಒಬ್ಬರಲ್ಲಿ ಇರುವಂತ ಕಾಂತಿ, ಕಾಂತಿ ದಟ್ ಅಟ್ರಾಕ್ಟ್ಸ್. ಓಜಸ್ಸು ಅಂದ್ರೆ, ಓಜಸ್ ಎಂಬುದಕ್ಕೆ ಏನು ವ್ಯತ್ಯಾಸ ಅಂದ್ರೆ, ಓಜಸ್ ಅಂದ್ರೆ ಮಣಿಸುವ ಶಕ್ತಿ. ಎವ್ರಿ ಒನ್ ವಿಲ್ ಸರೆಂಡರ್ ಟು ಯು, ಅದಕ್ಕೆ ಓಜಸ್ ಅಂತ ಹೇಳ್ತೀವಿ. ಅದು ಯೂಶಲಿ ಒಂದು ಒಂದು ಏನಾರು ಒಂದು ಬ್ಯಾಟಲ್ ಏನಾರು ಒಂದು ಆದ್ರೆ, ಒಂದು ಇವಾಗ್ಲೇ ತಗೊಳ್ಳಿ, ಒಂದು ಕಂಟ್ರಿ ಏನಾದ ಕಂಟ್ರಿ ಆಕ್ರಮಣ ಮಾಡುತ್ತೆ, ಆಕ್ರಮಣ ಮಾಡೋದು ಒಂದು, ಒಂದು ಕಂಟ್ರಿ ಮೇಲೆ ಇನ್ನೊಂದು ಕಂಟ್ರಿ ಗೆಲ್ಲುವುದು, ಅಮೆರಿಕಾ ಕ್ಯಾಪ್ಚರಿಂಗ್ ಕುವೈತ್ ಇರಾಕ್ ಅಂತ ಹೇಳಿದ್ರೆ ಅದಕ್ಕೆ ಗೆಲುವು ಬರುತ್ತೆ. ದ ಡಿಫೀಟಿಂಗ್ ಈಸ್ ಒನ್ ಥಿಂಗ್, ಬಟ್ ಓಜಸ್ ಎಂಬುದು ಏನಾಗತ್ತಂದ್ರೆ ಮಣಿಸುವ ಶಕ್ತಿ. ಎವ್ರಿ ಒನ್ ಶುಡ್ ಅಕ್ಸೆಪ್ಟ್ ಯುವರ್ ಲಾರ್ಡ್ಶಿಪ್. ಅದು ಬರಬೇಕಂದ್ರೆ ತುಂಬಾ ಕಷ್ಟ, ಅದಕ್ಕೆ ನೂರು ಪಟ್ಟು ಬಲ, ಆತ್ಮಬಲ, ಆಮೇಲೆ ಸೈನಿಕ ಬಲ ಬೇಕು ಅಂತ ಹೇಳ್ತಾರೆ. ಆಚಾರ್ಯ ಮೇಕ್ಸ್ ಎ ವೆರಿ ಬಿಗ್ ಡಿಸ್ಟಿಂಕ್ಷನ್ ಬಿಟ್ವೀನ್ ಕಾಂಕರಿಂಗ್ ಅ ಕಂಟ್ರಿ ಅಂಡ್ ಕಂಪ್ಲೀಟ್ಲಿ ಬ್ರಿಂಗಿಂಗ್ ಇಟ್ ಸಬ್ಜೆಕ್ಟ್ ಅಂಡರ್ ಇಟ್ಸ್ ಕಂಟ್ರೋಲ್. ಅದಕ್ಕೆ ಓಜಸ್ ಅಂತ, ಆ ಓಜಸ್ಸನ್ನು ಕೊಡುವವನು ಅಂತ, ಓಜಬೃತ್ ಅಂತ ಹೇಳ್ತಾರೆ. ಆಮೇಲೆ ಔರಸ ಅಂತ, ಔರಸ ಔರಸ ಅಂತ ಹೇಳುವಾಗ ವೀರ್ಯವತ್ತ ಬ್ರಹ್ಮ ಬ್ರಹ್ಮ ಮುಂತಾದವರಿಗೆ, ಬ್ರಹ್ಮ ದೇವರಿಗೆ, ಚತುರ್ಮುಖ ಬ್ರಹ್ಮನಿಗೆ ವೀರ್ಯತ್ವವನ್ನು, ಏನು ವೀರ್ಯತ್ವವೇ, ವೀರ್ಯತ್ವ ಅಂದ್ರೆ ಏನು, ಈ ಸೃಷ್ಟಿ ಮುಂತಾದ ಕೆಲಸ ಮಾಡುವುದಕ್ಕೆ ತಾಕತ್ತನ್ನ ಕೊಟ್ಟವನು ಅಂತ. ಆಮೇಲೆ ಅಂತ ಅಂತ ಅಂದ್ರೆ ಕೊನೆಯಲ್ಲಿ ಇರೋನು, ಎಲ್ಲದಕ್ಕೇನು ಮೂಲ ಕಾರಣ ಆಗಿರೋನು, ಅವನೇ ಕೊನೆಯಲ್ಲಿ, ಇವರಿಗೆ ಕಾರಣ ಇವರಿಗೆ ಕಾರಣ ಅಂತ ಹೋಗ್ತಾ ಹೋಗ್ತಾ ಹೋದ್ರೆ ಸರ್ವ ನಿಯಾಮಕನಾಗ್ತಾನೆ, ಅವನೇ ಕೊನೆಯಲ್ಲಿ ಇರ್ತಾನೆ. ಸೊ ಅಂತ ಅಂತ. ಆಮೇಲೆ ಇದು ನೋಡಿ, ಅರ್ಧಗರ್ಭ ಇಲ್ಲ, ಇದು ಅರ್ಧಗರ್ಭ. ಅರ್ಧಗರ್ಭ ಅಂದ್ರೆ ಬ್ರಹ್ಮದೇವ್ರಿಗೆ ಅರ್ಧ ಅಂತ ಹೆಸರು, ಅವನನ್ನ ಧಾರಣೆ ಮಾಡಿರುವಂತ ಚತುರ್ಮುಖ ಬ್ರಹ್ಮನನ್ನ ಹುಟ್ಟಿಸುವುದವನು ಅಂತ. ಸೊ ಅರ್ಧ ಅರ್ಧ ಬರ್ಬೇಕು, ನಾಲ್ಕನೇ ಅರ್ಧ ಬರ್ಬೇಕು, ಅರ್ಧ ಗರ್ಭ, ಅರ್ಧ ಗರ್ಭ ಅಂತ ಕರೀತಾರೆ. ಆಮೇಲೆ ಇದು ಸ್ವರ ಆಯ್ತು. ಆಮೇಲೆ ವ್ಯಂಜನಕ್ಕೆ ಬರುವಾಗ ಕಪಿಲ, ಕಪಿಲ ಅಂದ್ರೆ, ಕಪಿಲ ಅಂದ್ರೆ ಯಾರು ಸುಖರೂಪನಾಗಿದ್ದು ಪಾಲನೆ ಮಾಡಿ ಲಯವನ್ನು ಮಾಡ್ತಾನ, ಕಪಿಲ ಅಂತ ಕಪಿಲ ಅಂತ ಹೇಳ್ತಾರೆ. ಆಮೇಲೆ ಕಪಿಲ ಕಪತಿ ಅಂತ ಹೇಳ್ತಾರೆ. ಕಪತಿ ಅಂದ್ರೆ ಖ ಸೆಕೆಂಡ್ ಬಂದ, ಕ ಇಲ್ಲ, ಕ ಬಂದಾಗೆ ಅದಕ್ಕೆ ಇಂದ್ರಿಯಗಳು ಅಂತ ಅರ್ಥ, ಇಂದ್ರಿಯಗಳಿಗೆ ಒಡೆಯ, ಋಷಿಕೇಶ ಅಂಬೋ ಶಬ್ದನೇ ಬರುತ್ತೆ. ಸೊ ಅದಕ್ಕೆ ಕಪತಿ ಅಂತ ಹೆಸರು. ಆಮೇಲೆ ಗರುಡಾಸನ ಅಂದ್ರೆ ಗರುಡ, ಗರುಡನ ಮೇಲೆ ಕುಳಿತವನು, ಗರುಡಾಸನ ವಿಷ್ಣುವಿನ ಅಸಾಧಾರಣ ಧರ್ಮ. ಸೊ ಗರುಡಾಸನ ಅಂತ ಹೇಳ್ತಾರೆ. ಆಮೇಲೆ ಘರ್ಮ ಅಂತ ಹೇಳ್ತಾರೆ. ಘರ್ಮ ಅಂದ್ರೆ ತಾಪವನ್ನು ಕೊಡುವನು, ಯಾರಿಗೆ ತಾಪವನ್ನು ಕೊಡ್ತಾನೆ, ಸಂಸಾರದಲ್ಲಿ ಇರುವಂತ ಜೀವರುಗಳಿಗೆಲ್ಲ ತಾಪವನ್ನು ಕೊಡ್ತಾನೆ, ಮುಖ್ಯವಾಗಿ ತಾಪವನ್ನು ದೈತ್ಯರಿಗೆ ಕೊಡ್ತಾನೆ. ಸೊ ಘರ್ಮ ಅಂತ ಹೇಳ್ತಾರೆ. ಸೊ ಗರುಡಾಸನ, ಘರ್ಮ. ಆಮೇಲೆ ನ್ಯಸಾರ ಅಂತ ಹೇಳ್ತಾರೆ. ನ್ಯಸಾರ, ನ್ಯ ಅಂದ್ರೆ ವಿಷಯ ಅಂತ ಅರ್ಥ. ವಿಷಯ ಅಂದ್ರೆ ಕಣ್ಣಿನಿಂದ ರೂಪ ರಸ ಗಂಧ ಮೂಲಕವಾಗಿ ನಮ್ಗೆ ಒಂದು ಬಂಧನ ಉಂಟಾಗತ್ತಲ್ಲ, ಅದಕ್ಕೆ ವಿಷಯ ಅಂತ ಹೇಳ್ತಾರೆ. ಆ ವಿಷಯಕ್ಕೆಲ್ಲ ಸಾರಭೂತನಾದ, ಯಾವುದೇ ಒಂದು ತಕೊಂಡನು ಅದಕ್ಕೆ ಸಾರಭೂತನಾದವನು ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಘರ್ಮ, ನ್ಯಸಾರ, ಆಮೇಲೆ ಏನ್ ಬಂತು, ಘರ್ಮ, ನ್ಯಸಾರ, ನ್ಯಸಾರ, ಆಮೇಲೆ ನ್ಯಸಾರ ಆದಮೇಲೆ ನೆಕ್ಸ್ಟ್ ಬಂದು ಚಾರ್ವಾಂಗ. ಚಾರ್ವಾಂಗ ತಾನೇ ಬರ್ಬೋದು. ಚಾರ್ವಾಂಗ ಅಂದ್ರೆ ಒಳ್ಳೆ ಒಳ್ಳೆ ಅಂಗಗಳು ಉಳ್ಳವನು ಅಂತ, ಒಳ್ಳೆ ಸೌಂದರ್ಯ ಲಕ್ಷಣ, 32 ಲಕ್ಷಣ ಸಂಪೇತನಾಗಿ ಇರುವವನು ಅಂತ ಬರುತ್ತೆ ಚಾರ್ವಾಂಗ. ಆಮೇಲೆ ಛಂದೋಗಮ್ಯ, ಛಂದೋಗಮ್ಯ ಅಂದ್ರೆ ಛಂದಸ್ಸು, ಚಂದ ಅಂದ್ರೆ ಛಂದಸ್ಸು ಅಂದ್ರೆ ವೇದಗಳು, ವೇದಗಳಿಂದ ಪ್ರತಿಪಾದ್ಯವನು, ಛಂದದಿಂದ, ಗಮ್ಯ ಅಂದ್ರೆ ಅದನಿಂದ ಹೊಂದಲ್ಪಡುವವನು, ಛಂದೋಗಮ್ಯ. ಆಮೇಲೆ ಜನಾರ್ದನ, ಜನಾರ್ದನ ಅಂದ್ರೆ ರೋಗ ರುಜಿನಗಳನ್ನ ಹೋಗಲಾಡಿಸೋನು ಅಂತ ಒಂದು ಮೀನಿ. ಜರಾಮ್ ಅರ್ಧ ಅಂದ್ರೆ ಹುಟ್ಟುವನ್ನು ತೆಗೆಯುವನು, ಅಂದ್ರೆ ತಿರ್ಗಾ ಗರ್ಭವಾಸ ದುಃಖಗಳು ಬರೋದಿಲ್ಲ, ಮುಕ್ತಿ ಆಗತ್ತಂತ ಆ ಜನಾರ್ದನ ಅಂತ ಬರುತ್ತೆ. ಜಾಟಿತಾರಿ ಅಂತ ಬಂದಾಗ, ಜಾಟಿತಾರಿ ಅಂದ್ರೆ ಸೇಮ್ ಇದು, ನಮ್ಮ ದುಃಖಗಳನ್ನೆಲ್ಲ ದೂರ ಓಡಿಸೋನು ಅಂತ, ಅರ ದೋಷ, ದೋಷವನ್ನ ಓಡಿಸುವನು ಜಾಟಿತಾರಿ. ಆಮೇಲೆ ಜಾಟಿ ನ್ಯಮ, ನ್ಯಮ ಅಂತ ನ್ಯಮ ಅಂದ್ರೆ ವೇದಗಳಿಂದ ಸ್ತುತಿಸಲ್ಪಡುವವನು ಅಂತ, ವೇದ ಆ ಶಬ್ದದಿಂದ, ವೇದದ ಶಬ್ದ ಅಂದ್ರೆ, ಶಬ್ದ ಅಂದ್ರೆ ಅನು ಉದಾತ್ತ, ಏನ್ ಹೇಳೋದು ಅದಕ್ಕೆ, ಇಟ್ಸ್ ನಾಟ್ ದ ಸ್ವರದಿಂದ ಇಲ್ಲ, ಆ ಧ್ವನಿಯಿಂದ ಸ್ತುತಿಸಲ್ಪಡುವವನು ಅಂತ ಬರುತ್ತೆ. ಬೋತ್ ಭಗವಂತನಿಗೆ ಧ್ವನಿಯಿಂದ, ಪ್ರತಿ ಒಂದು ಧ್ವನಿಯನ್ನು ಭಗವಂತನನ್ನೇ ಹೇಳುತ್ತಾನೆ. ಆಮೇಲೆ ಟಂಕಿ, ಟಂಕಿ ಎಂಬುದು ಒಂದು ಆಯುಧ, ಟಂಕಿ, ಟಂಕಿ ಆಯುಧವನ್ನ ಧರಿಸಿದವನು. ತಳಕ ಅಂತ ಬರುವಾಗ ಟ ಅಂದ್ರೆ ರುದ್ರದೇವರು ಅಂತ ಅರ್ಥ ಅಂತರ. ಆಮೇಲೆ ರುದ್ರದೇವರನ್ನ ರುದ್ರದೇವರಿಗೆ ಸುಖವನ್ನ ಕೊಡುವನು, ರುದ್ರದೇವರಿಗೆ ಸುಖವನ್ನ ಕೊಡುವನು ಅಂತ ತಳಕ ಅಂತಾರ. ಆಮೇಲೆ ಡರಕ ಅಂತಾರ, ಡ ಅಂದ್ರೆ ಚಂದ್ರ, ಚಂದ್ರನಿಗೆ ಕಾಂತಿ, ಸುಖವನ್ನ ಕೊಡುವನು ಅಂದ್ರೂ ಆಯ್ತು, ಚಂದ್ರನಿಗೆ ಕಾಂತಿಯನ್ನ ಕೊಡುವನು. ತಳಕ, ಡರಕ, ಢರಿ, ಢರಿ ಅಂತ ಹೇಳುವಾಗ ಮುಕ್ತರು, ಮುಕ್ತರಿಗೆ ಫಸ್ಟ್ ಬಂದು ರುದ್ರರಿಗೆ ಸುಖವನ್ನ ಕೊಡುವನು. ಆಮೇಲೆ ತಳಕ, ಡರಕ ಅಂತ ಬಂದಾಗ ಚಂದ್ರನಿಗೆ, ಚಂದ್ರನಲ್ಲಿ ಇರುವಂತ ಕಾಂತಿ ರೂಪ ಅವನೇ ಆಗಿದ್ದಾನೆ ಡರಕ. ಢರಿ ಅಂತ ಹೇಳುವಾಗ ಮುಕ್ತರಿಗೆ ಆನಂದವನ್ನ ಕೊಡುವನು, ಯಾಕೆಂದ್ರೆ ಲಯಕಾಲ ಆದ ಮೇಲೆ ತಿರ್ಗಾ ಸೃಷ್ಟಿ ಶುರು ಆಗುವಾಗ ಮುಕ್ತರಿಗೆ ಲಿಂಗದೇಹ ಭಂಗ ಆದ ಮೇಲೇನು ಹಾಗೆ ಸ್ವರೂಪ ಸುಖವನ್ನ ಅನುಭವ ಮಾಡಬೇಕು ಅಂತ ಅವ್ರಗಳಿಗೇನು ಗೊತ್ತಾಗೋದಿಲ್ಲ ಅಂತ. ಅಂದ್ರೆ ಏನು, ಅಲ್ಲಿನೂ ಭಗವಂತನೇ ಮಾಡಿ ಮಾಡಿಸ್ಬೇಕು ಎಂಬುದನ್ನ ತೋರಿಸ್ತಾರ. ಮುಕ್ತಿಯಲ್ಲನೂ ಭಗವಂತನೇ ನಿಯಾಮಕ ಅಂತ. ಆವಾಗೆ ಭಗವಂತನು ರಮಾದೇವಿಯನ್ನು ಹಯಗ್ರೀವ ರೂಪವನ್ನ ತೊಟ್ಟು ಮುಕ್ತರಿಗೆ ಆನಂದ ಹೇಗೆ ಮಾಡಬೇಕು ಅಂತನೂ ಅವರಲ್ಲೇ ಇದ್ದು ಮಾಡಿಸ್ತಾರಂತ ಭರತ ಡರಕ ಡರಿ. ಆಮೇಲೆ ನಾತ್ಮ ನಾತ್ಮ ಅಂತ ಬರೋವಾಗ ಜ್ಞಾನ ಸ್ವರೂಪವಾಗಿ ಉಳ್ಳ ಜ್ಞಾನವೇ ಆಕಾರವಾಗಿ ಉಳ್ಳವನು ಅಂತ ಬರುತ್ತೆ. ಆಮೇಲೆ ತಾರಯತಿ, ಯಾರು ನಮ್ಮನ್ನ ಈ ಸಂಸಾರದಿಂದ ಪಾರು ಮಾಡ್ತಾರೋ ಅವರು ತಾರ, ಅವನು ತಾರ ಆಗ್ತಾನೆ. ತಾರ ಸ್ತಭ ಅಂತ ಬರ, ಸ್ತಭ ಅಂದ್ರೆ ಸ್ತಭ ಅಂದ್ರೆ ಏನಾಗತ್ತ, ಗಿರಿ ಪರ್ವತಗಳನ್ನೆಲ್ಲ ಹೊತ್ತವನು ಅಂತ ಬರುತ್ತೆ. ಸ್ತಭ ದಂಡಿ, ದಂಡಿ ಅಂದ್ರೆ ದಂಡವನ್ನ ಇಟ್ಟುಕೊಂಡಿದ್ದಾನೆ ಭಗವಂತ, ದಂಡಿ ಅಂತ ಆಯುಧ. ಧನ್ವಿ ಧನುರಾಯುಧವನ್ನ ಧರಿಸಿದ, ಶಾಂಗಧನು ಧನುರಾಯುಧವನ್ನ ಧರಿಸಿದ್ದಾನೆ. ನಮ್ಯ, ನಮ್ಯ ಅಂದ್ರೆ ಸರ್ವವಂದ್ಯ, ಎಲ್ಲರಿಂದಲೂ ಪೂಜಿಸಲ್ಪಡುವವನು ಅಂತ ಬರುತ್ತೆ. ಪರ, ಪರ ಅಂದ್ರೆ ಸರ್ವೋತ್ಕೃಷ್ಟ ಅಂತ ಬರುತ್ತೆ. ಆಮೇಲೆ ಫಲಿ, ಫಲಿ ಅಂತ ಬರುವಾಗ ಎಲ್ಲ ಫಲವನ್ನು ಕೊಡುವವನು ಅವನೇ, ನಮ್ಮಲ್ಲಿ ನಿಂತು ಆ ಫಲವನ್ನ ಅನುಭವ ಮಾಡುವನು ಅವನೇ ಅಂತ ಬರುತ್ತೆ, ಫಲಿ ಅಂತ ಬರುತ್ತೆ. ಬಲಿ, ಬಲಿ ಅಂದ್ರೆ ಎಲ್ಲೆಲ್ಲಿ ಬಲ ಕಾರ್ಯಗಳು ಕಾಣಿಸುತ್ತೋ ಅಲ್ಲೆಲ್ಲ ಅವನು ಬಲರೂಪನಾಗಿದ್ದಾನೆ ಅಂತ. ಭಗ ಅಂದ್ರೆ ಐಶ್ವರ್ಯ ರೂಪ ಅಂತ ಬರುತ್ತೆ. ಮನು ಅಂದ್ರೆ ಜ್ಞಾನಿ ಅಂತ ಬರುತ್ತೆ. ಯಜ್ಞ ಅಂದ್ರೆ ಅದೇ ಹೇಳಿದ್ದೆ, ಯಜ್ಞ ಎಲ್ಲ ಕಡೆಯನ್ನು ಚಲಿಸುವನು, ಚಲಿಸುತ್ತಾ ಅಲ್ಲಿ ಪವಿತ್ರವನ್ನು ಮಾಡುವನು, ಯಜ್ಞ ಅಂತ ಬರುತ್ತೆ. ರಾಮ ಅಂದ್ರೆ ನಮ್ಮ ಮನಸ್ಸಿಗೆ ಮನೋಹರತ್ವವನ್ನು ಕೊಡುವವನು ರಾಮ ಆಗ್ತಾನೆ. ಲಕ್ಷ್ಮೀಪತಿ ಅಂದ್ರೆ, ಲಕ್ಷ್ಮೀ ಅಂದ್ರೆ ಎಲ್ಲರನ್ನೂ ಲಕ್ಷತೆ ನೋಡುವವಳು ಲಕ್ಷ್ಮಿ ಆಗ್ತಾಳೆ. ಆ ಲಕ್ಷ್ಮಿಗೆ ಪತಿ, ಲಕ್ಷ್ಮಿಗೆ ಆ ಸಾಮರ್ಥ್ಯವನ್ನು ಕೊಡುವವನು, ಕಟಾಕ್ಷವನ್ನು ಕೊಡುವವನು ಅಂತ ಆಗತ್ತೆ. ವರ ಅಂದ್ರೆ ಅವನೇ ಶ್ರೇಷ್ಠ. ಶಾಂತ ಅಂದ್ರೆ, ಶಾಂತ ಅಂದ್ರೆ ಅಂತ ಅಂದ್ರೆ ಸುಖ, ಮೋಕ್ಷಪ್ರದ ಅಂತ ಬರುತ್ತೆ ಶಾಂತ. ಆಮೇಲೆ ಷಡ್ಗುಣ, ಷಡ್ಗುಣ ಅಂದ್ರೆ ಐಶ್ವರ್ಯಾದಿ ಷಡ್ಗುಣ ಉಳ್ಳವನು ಅಂತ ಬರುತ್ತೆ. ತಾರ ಅಂದ್ರೆ ಎಲ್ಲ ಪ್ರತಿ ಒಂದೊಂದು ವಸ್ತುಲೇನು ಆ ಸಾರ ರೂಪ ಅವನೇ ಆಗಿದ್ದಾನೆ ಅಂತ ಸಾರ. ಹಂಸ ಅಂದ್ರೆ ಶುದ್ಧ ದೋಷ ದೂರ, ಶುದ್ಧವಾದ ರೂಪಕ್ಕೆ ಹಂಸ. ಆಮೇಲೆ ಹಂಸ ಲಾಳುಕ ಅಂದ್ರೆ ಎಲ್ಲರಿಂದ ಎಸ್ಪೆಷಲಿ ಲಕ್ಷ್ಮಿಯಿಂದಲೂ ಅವನು ಸ್ತುತಿಸಲ್ಪಡ್ತಾನೆ ಅಂತ ಗೊತ್ತ ಲಾಲು. ಆಮೇಲೆ ನರಸಿಂಹ ಕೊನೆಯಲ್ಲಿ ಬರುವುದು ಲಕ್ಷ್ಮೀ ನರಸಿಂಹ, ಲಕ್ಷ್ಮೀ ನರಸಿಂಹ ರೂಪ ಬರುತ್ತೆ. ಸೊ ಹೀಗೆ 51 ವರ್ಣಗಳಾಯ್ತು. ಇದು ಏಕ ಪಂಚಾಶತ್ ವರ್ಣಗತ ಮಾಕಳತ್ರನ ಯಾರು ಅಂದ್ರೆ ಒಂದೊಂದು ಅಕ್ಷರದಿಂದ ಇವನು ಪ್ರತಿಪಾದ್ಯ ಆಗ್ತಾನೆ. ಇದನ್ನ ಯಾರ್ಯಾದಕ್ಕೆ ಭಗವಂತನಿಗೆ ಸರ್ವೇಭ್ಯೋ ಸ್ತುತ್ಯ, ಎಲ್ಲರಿಂದಲೂ ಸ್ತೋತ್ರ ಮಾಡಿಸಲ್ಪಡುವವನು ಅಂತ ಬಂದಾಗೆ ಹೇಗೆ ಅಂದ್ರೆ ಎಲ್ಲರೂ ಯಾರೇ ಆಗಲಿ ಏನೇ ಆಗಲಿ ಏನೇನು ಬಾಯಿಂದ ಮನಸ್ಸಿಂದ ಏನೇನು ಅಕ್ಷರಗಳ ಜೋಡಣೆಗಳು ಬರುತ್ತೋ ಅದೆಲ್ಲವೂ ಭಗವಂತನನ್ನೇ ತಿಳಿಸುತ್ತ. ಇದನ್ನ ನಮ್ಮಲ್ಲಿ ಇದ್ದು ನುಡಿಸುವಂತ ದೇವತೆಗಳಿಗೆ ಗೊತ್ತು. ಅದಕ್ಕೆ ಎಲ್ಲರಿಂದಲೂ ಸ್ತುತಿಸಲ್ಪಡುವನು ಅಂದ್ರೆ ಎಲ್ಲರ ಬಾಯನ್ನೂ ಒಂದು ಇನ್ಸ್ಟ್ರೂಮೆಂಟ್ ಆಗಿ ಮಾಡಿಕೊಂಡು ಅವಳು ನುಡಿಸ್ತಾ ಇದ್ದಾರೆ. ನಮ್ಗೆ ಅದು ಅರ್ಥ ಆಗೋಲ್ಲ ಅಷ್ಟೇ. ಅದಕ್ಕೆ ಸರ್ವರಿಂದಲೂ ಸ್ತೋತ್ರ ಮಾಡಿಸಲ್ಪಡುವವನು ಅಂತ ಬರುತ್ತೆ ಅಲ್ಲಿ. ಮಾಕಳತ್ರನ ಸರ್ವರೊಳಗೆ ಅಂತದೇ ಹೇಳ್ತಾರೆ. ಎಲ್ಲರೊಳಗೇನು, ಎಲ್ಲರ ಒಳಗೇನು, ಎಲ್ಲ ಮಾತುಗಳ ಒಳಗೇನು ಅವನೇ ಇದ್ದಾನೆ. ಇದು ಎಲ್ಲಿ ಇದೆ ಅಂದ್ರೆ ಈ ಮಾತುಗಳಾಗಲಿ ಈ ಪಂಚಾಶತ್ ವರ್ಣ ಬಂದು ನಮ್ಮಲ್ಲಿ ನಿತ್ಯ ಅಕ್ಷರಗಳಿಲ್ಲ. ಅದು ಬರೆಯುವಂಥದ್ದು ಒಂದು ಸಂಸ್ಕೃತದಲ್ಲಿ ಒಂಥರ, ದೇವನಾಗರಿಯಲ್ಲಿ ಒಂಥರ, ಕನ್ನಡದಲ್ಲಿ ಒಂದು ತರ, ತಮಿಳಲ್ಲಿ ಒಂದು ತರ. ಬರೆಯೋದು ಎಂಬುದು ಆಮೇಲೆ ಬಂದದ್ದು. ಆಯಾ ಶಬ್ದಗಳಿಗೆ ಇರೋದು ಆ ಈ ಉ ಅಂತ ಇರೋದು ಯಾವತ್ತೂ ಇದೆ, ಎಲ್ಲ ಕಡೆನೂ ಇದೆ. ಸೊ ಅವ್ಯಾಕೃತಾಕಾಶ ಅಂತ ಅಂತಾರೆ. ಅವ್ಯಾಕೃತಾಕಾಶ ಯಾವತ್ತೂ ಇರುವಂತ ನಿತ್ಯ ವಸ್ತು, ಎಲ್ಲ ಠಾವಿಲೇನು ಇರುವಂತ ವಸ್ತು. ಅದೇನು ಅದು, ಅದು ಬಂದು ಆಕಾಶ ಸ್ಪೇಸ್ ಅಂತ ಹೇಳಿ, ಆಕಾಶ ಅಂದ್ರೆ ಸ್ಪೇಸ್. ಸ್ಪೇಸ್ಗೆ ಅದು ಯಾವತ್ತೂ ನಿತ್ಯ, ಅದನ್ನ ಯಾರು ಸೃಷ್ಟಿ ಮಾಡಿಲ್ಲ. ಸೃಷ್ಟಿ ಮಾಡ್ಬೇಕಂದ್ರೆ ಅದಕ್ಕೆ ಒಂದು ಸ್ಪೇಸ್ ಬೇಕು. ಸೊ ಸ್ಪೇಸ್ ಇಸ್ ಯಾವತ್ತು ನಮ್ಗೆ ನಿತ್ಯ. ಸೊ ಅಲ್ಲಿ ಪೂರ ವ್ಯಾಪ್ತವಾಗಿದೆ, ಸೊ ಅದೂ ನಿತ್ಯವಾಗಿದೆ. ವ್ಯಾಪಿಸಿ ನಿಗಮ ತತಿಗಳನ್ನು, ಏನೇನಿದೆ ಅಂತ ಹೇಳ್ತಾರೆ. ಈ 51 ವರ್ಣ ಅಕ್ಷರದಿಂದ ಕೂಡಿದ್ದೆ ನಿಗಮಗಳು. ನಿಗಮಗಳು ಅಂದ್ರೆ ವೇದಗಳು, ನಿಗಮ ತತಿಗಳು ಅಂತ ಹೇಳ್ತಾರೆ. ವೇದ ಸಮೂಹ ಅಂತ ಹೇಳ್ತಾರೆ. ಏನಿದು ವೇದ ಸಮೂಹ ಅಂದ್ರೆ, ಒರಿಜಿನಲಿ ಏನಿತ್ತು ಅಂದ್ರೆ ಮೂಲದಲ್ಲಿ ಕೃತಯುಗದಲ್ಲಿ ಒಂದೇ ವೇದ ಇತ್ತು, ಮೂಲ ವೇದ ಅಂತ ಅದಕ್ಕೆ ಕರೆಸ್ತಾ ಇದ್ರು. ಮೂಲ ವೇದ ಒಂದೇ ಇತ್ತು ಅಂದ್ರೆ ಒಂದು ಮುಖವಾಗಿತ್ತು. ಒಂದು ಮುಖವಾಗಿತ್ತು ಅಂದ್ರೆ ಆ ಕಾಲದಲ್ಲಿ ವೇದವನ್ನ ಬಳಸ್ತೀನಿ ಅಂತ ಯಾರ್ಯಾರು ಬಳಸಿದ್ರು ಎಲ್ಲರಿಗೇನು ಗೊತ್ತಾಯ್ತು, ಇದು ವಿಷ್ಣುವನ್ನೇ ಹೇಳೋದು ವೇದ ಅಂತ ಗೊತ್ತಾಯ್ತು. ಆಮೇಲೆ ತ್ರೇತಾಯುಗ ಬಂದಾಗ ಅದು ಮೂರು ರೀತಿಯಿಂದ ಬಂತು, ಪರಿವರ್ತನೆ ಆಯ್ತು. ಮೂರು ರೀತಿಯಿಂದ ಬಂತು, ಯಾಗ ಯಜ್ಞ ಆವಾಗಿಂದ ಶುರು ಎಲ್ಲ ಆಯ್ತು. ಆಮೇಲೆ ಬೈ ದ ಟೈಮ್ ಇಟ್ ಕೇಮ್ ಇನ್ ಟು ದ್ವಾಪರ ಯುಗ ಇನ್ನು ಸಂಶಯಗಳೆಲ್ಲ ಜಾಸ್ತಿ ಆಯ್ತು. ಕಲಿಯುಗದಲ್ಲಿ ಇನ್ನು ವಿಪರೀತ ಅರ್ಥಗಳೇ ಬಂತು. ಹೀಗೆ ಇಟ್ ಇವಾಲ್ಡ್. ಸೊ ಏನಾಯ್ತು, ದ್ವಾಪರ ಯುಗದಲ್ಲಿ ವೇದವ್ಯಾಸರು ಏನ್ ಮಾಡಿದ್ರು, ವೇದ ಒಂದು ಅನಂತಾವಯ ವೇದ ಅಂತ ಹೇಳ್ತಾರೆ. ತುಂಬಾ ವೇದದಲ್ಲಿ ಇರುವಂತ ವಾಕ್ಯ ಋಕ್ಕುಗಳು ಏನು ಅದು ಅನಂತವಾಗಿ ಇರುತ್ತೆ. ಈ ಜನಗಳಿಗೆ ಆಯುಷು ಕಮ್ಮಿ, ಕೆಪಾಸಿಟಿನು ಕಮ್ಮಿ, ಮಂದ ಮತಿಗಳು. ಸೊ ಏನ್ ಮಾಡಿದ್ರು ದ್ವಾಪರ ಯುಗದಲ್ಲಿ, ಅದಲ್ಲಿ ಇರುವಂತ ಕೆಲವೇ ತುಣುಕುಗಳನ್ನ ತಕ್ಕೊಂಡು ಅದನ್ನೇ ಋಕ್ಷಾಕ ಯಜುಶಾಕ ಶಾಖ ಅಂದ್ರೆ ಒಂದು ಒಂದು ಗಿಡ ಇದ್ರೆ ಗಿಡದಲ್ಲಿ ಹೇಗೆ ಬ್ರಾಂಚಸ್ ಇರುತ್ತೆ, ಒಂದು ಚಿಕ್ಕ 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 ಬ್ರಾಂಚಸ್ ಇರುತ್ತೆ, ಹಾಗೆ ಒಂದು ಶಾಖೋಪಶಾಖವಾಗಿ ಮಾಡಿ ಆ ಶಾಖೆಯನ್ನು ಮಾತ್ರ ನೀವು ಅಧ್ಯಯನ ಮಾಡಿ ಅಂತ ಹೇಳಿದ್ರು. ಸೊ ಅದಕ್ಕೆ ತತಿಗಳು ಅಂತ ಹೇಳುವಾಗ ಈ ಎಂಟೈರ್ ಕ್ಲಸ್ಟರ್, ಎಂಟೈರ್ ಥಿಂಗ್, ನಾಟ್ ಜಸ್ಟ್ ಒಂದು ವೃಕ್ಷಾಖ ಯಜುಶಾಖ ಅಂತಿಲ್ಲ, ಎಂಟೈರ್ ಕ್ಲಸ್ಟರ್. ಸೊ ಇದು ಇದು ಎಲ್ಲವೂ ಈ 51 ಅಕ್ಷರದಿಂದ ಆಗಿದೆ ನಿಗಮ ತತಿಗಳನ್ನು. ಆಮೇಲೆ ಈ ನಿಗಮ ತತಿಗಳನ್ನು, ಈ ವೇದವನ್ನ ತಿಳ್ಕೋಬೇಕಂದ್ರೆ ವೇದಾಂಗವನ್ನ ನಾವು ಓದಬೇಕು. ನಾವು ಅಂದ್ರೆ ಎಲಿಜಿಬಲ್ ಪೀಪಲ್ ವೇದಾಂಗವನ್ನ ಓದಬೇಕು. ವೇದಕ್ಕೆ ಅಂಗಗಳು ಏನು ಅಂದ್ರೆ, ವೇದ ಅರ್ಥ ಆಗ್ಬೇಕು ಅಂದ್ರೆ ಅದಕ್ಕೆ ಷಡಂಗಗಳು ಅಂತ ಹೇಳ್ತಾರೆ. ಏನು ಶಿಕ್ಷ ಅಂತ ಹೇಳ್ತಾರೆ. ಶಿಕ್ಷ ಅಂದ್ರೆ ಫೋನೆಟಿಕ್ಸ್, ಹೇಗೆ ಪ್ರೊನೌನ್ಸ್ ಮಾಡ್ಬೇಕು ಅಂತ ಫಸ್ಟ್ ಕಲಿಬೇಕು. ತೈತ್ರಿಯ ನೀವು ಒಂದು ಪೂಜೆಗೆ ಇದಕ್ಕೆಲ್ಲ ಹೋದ್ರೆ ಅವರು ಫಸ್ಟ್ ತೈತ್ರಿಯ ಉಪನಿಷತ್ತಿನ ಶಿಕ್ಷಾ ಅದರಿಂದ ಶುರು ಮಾಡ್ತಾರೆ, ಫೋನೆಟಿಕ್ಸ್ ಅಂತ. ಆಮೇಲೆ ವ್ಯಾಕರಣ ಅಂತಿದೆ, ವ್ಯಾಕರಣ ಮೀನ್ಸ್ ಗ್ರಾಮರ್ ಪಾರ್ಟ್. ನಿರುಕ್ತ ಅಂದ್ರೆ ಎಟಿಮಾಲಜಿ, ಹೇಗೆ ದಿಸ್ ವರ್ಡ್ ವಾಸ್ ಕನ್ಸ್ಟ್ರಕ್ಟ್, ಎಟಿಮಾಲಜಿ ನಿರುಕ್ತ. ಛಂದಸ್ ಅಂದ್ರೆ ಹೌ ಇಟ್ ಶುಡ್ ಬಿ ದ ಮೀಟರ್ಸ್, ಛಂದಸ್ ಅಂತ. ಆಮೇಲೆ ಕಲ್ಪ ಅಂತ ಬರುತ್ತೆ. ಆಮೇಲೆ ಜ್ಯೋತಿಷ, ಜ್ಯೋತಿಷ ಅಂತ ಬಂದಾಗ ಜ್ಯೋತಿಷ ಏನು ಅಂದ್ರೆ ಇಟ್ ಈಸ್ ನಾಟ್ ವಾಟ್ ವಿ ಯೂಸ್ ಅಸ್ ಜ್ಯೋತಿಷ. ಜ್ಯೋತಿಷ ಅಂದ್ರೆ ಈ ಭಗವಂತನನ್ನ ಯಾವ ಯಾವ ಕಾಲದಲ್ಲಿ, ಕಾಲದಲ್ಲಿ ಅಂದ್ರೆ ಕಾಲಕ್ಕೆ ವೇದವನ್ನು, ಈ ಯಾಗವನ್ನ, ಈ ಕರ್ಮವನ್ನು ಯಾವ ಕಾಲದಲ್ಲಿ ಮಾಡಿದ. ಇವಾಗ ಫಾರ್ ಎಕ್ಸಾಂಪಲ್ ಏಕಾದಶಿ, ಏಕಾದಶಿ ಯಾವತ್ತು ಮಾಡಬೇಕು, ಏಕಾದಶಿ ನಿರ್ಣಯ ಅಂತ ಹೇಳ್ತಾರೆ. ಏಕಾದಶಿ ಬೇಕು ಅಂದ್ರೆ ವಿ ಕ್ಯಾನ್ ಟೇಕ್ ಎ ನಾಸಾ ಕ್ಯಾಲೆಂಡರ್, ಇಟ್ ವಿಲ್ ಟೆಲ್ ಯು ದಟ್. ಅದು ಯಾವ ಕಾಲದಲ್ಲಿ ಮಾಡಿದ್ರೆ ನಿಮ್ಗೆ ಪುಣ್ಯ ಬರುತ್ತೆ, ಪುಣ್ಯ ಯಾವಾಗ ಬರುತ್ತೆ, ಅದು ಪುಣ್ಯ ಯಾವಾಗ ಮ್ಯಾಕ್ಸಿಮಮ್ ಬರುತ್ತೆ, ಈ ಧರ್ಮ ವಿಷಯವನ್ನ ಹೇಳೋದು ಅದು ಜ್ಯೋತಿಷ ಕೆಲಸ. ಜ್ಯೋತಿಷ ಇಟ್ ಡಿಟರ್ಮಿನ್ಸ್ ದ ರೈಟ್ ಪೀರಿಯಡ್ ಟು ಡೂ ದ ರೈಟ್ ಯಾಗ ಯಜ್ಞ ಎನಿ ಕಾರ್ಯ. ಸೊ ಅದಕ್ಕೆ ಜ್ಯೋತಿಷ ಅಂತ ಹೇಳ್ತಾರೆ. ಆಮೇಲೆ ಆ ಜ್ಯೋತಿಷ ಅದು ಮಾಡ್ಬೇಕಂದ್ರೆ ಯಾವ ಯಾವ ಪ್ರಕಾರ ವಿಧಿಗಳು, ವಿಧಿ ನಿಯಮಗಳು, ವಿಧಿ ನಿಯಮಗಳು ಇಟ್ ಈಸ್ ಕಾಲ್ಡ್ ಕಲ್ಪಸೂತ್ರ ಅಂತ ಹೇಳ್ತಾರೆ. ಅದಕ್ಕೆ ಕಲ್ಪ ಅಂತ ಒಂದು, ಇದು ನೀವು ಮದುವೆ ಅಂದ್ರೆ ಈ ಫಂಕ್ಷನ್, ಈ ಫಂಕ್ಷನ್ ಹೀಗೆ ಹೀಗೆ ಮಾಡ್ಬೇಕು, ಇದೆಲ್ಲ ಹಾಕ್ಬೇಕು, ಸಪ್ತಪದಿ ಹಾಕ್ಬೇಕು, ಇದು ಹಾಕ್ಬೇಕು, ಲಜ್ಜ ಹೋಮ ಆಗ್ಬೇಕು, ಈ ಡೀಟೇಲ್ಸ್ ಎಲ್ಲ ಬರೋದು ಕಲ್ಪಸೂತ್ರದಲ್ಲಿ ಬರುತ್ತೆ. ಸೊ ಇದೆಲ್ಲ ಕಲಿಬೇಕು, ಇದೆಲ್ಲ ಕಲಿತು. ಸೊ ವ್ಯಾಕರಣ ಅಂತ ಹೇಳುವುದು ಮೂಲಕವಾಗ ಯು ಹ್ಯಾವ್ ಟು ಕೀಪ್ ಆಲ್ ದ ಎಲ್ಲ ವೇದಾಂಗಗಳನ್ನು ಇಟ್ಕೋಬೇಕು, ವ್ಯಾಕರಣ ಮುಂತಾದ ಅಂತ ತಿಳ್ಕೋಬೇಕು. ಈ ವ್ಯಾಕರಣ ಮುಂತಾದವುಗಳನ್ನ ಇಟ್ಟುಕೊಂಡು ಈ ನಿಗಮಕ್ಕೆ, ಈ ವೇದಕ್ಕೆ ಅರ್ಥ ಮಾಡೋದಾಗಲಿ ಅಥವಾ ವೇದಕ್ಕೆ ಅರ್ಥ ಮಾಡಬೇಕು ಅಂದ್ರೆ ಈ ಆರು ಮಾತ್ರ ಸಾಲದು. ಏನ್ ಹೇಳ್ತಾರೆ ಆಚಾರ್ಯರು, ಈ ಇತಿಹಾಸ ಪುರಾಣಗಳನ್ನ ಇಟ್ಟುಕೊಂಡು ಕಾಂಟ್ರಡಿಕ್ಷನ್ ಬರ್ಲಂಗೆ ಅರ್ಥ ಮಾಡ್ಬೇಕು ಅಂತ. ಅದಕ್ಕೆ ಭಾರತ ಮುಖಾದ್ಯ ಅಂತ ಹೇಳ್ತಾರೆ. ಭಾರತ ಮುಖಾದ್ಯ ಅಂತ ಹೇಳುವುದು ಮೂಲಕವಾಗಿ ಇತಿಹಾಸವನ್ನು ಇಟ್ಕೋಬೇಕು ಅಂತ ಒಂದಿದೆ. ಇನ್ನೊಂದು ಭಾರತ ಭಾರವತ್. ಭಾರತದಲ್ಲಿ ಭಗವಂತ ವೇದದಲ್ಲಿ ಇಲ್ಲಾಂಗಿರುವಂತ ಕೆಲವು ವಿಷಯಗಳನ್ನೂ ಭಗವಂತ ಹೇಳಿದ್ದಾನಂತೆ. ಯಾಕೆಂದ್ರೆ ವೇದಗಳಿಗೆ ಒಂದು ಪರಿಮಿತಿ ಉಂಟು. ಈ ಭಗವಂತನ ಮಾತುಗಳಿಗೆ ವೇದಕ್ಕೆ ಮೀರಿ ನಿಂತಿದ್ದ ಅದು. ಸೊ ಅದು ಕೆಲವನ್ನು ಭಾರತದಲ್ಲಿ ಇಟ್ಟಿದ್ದಾನಂತ ಭಗವಂತ. ಸೊ ಭಾರತ ಮುಖಾದಿ ಅನೇಕ ಶಾಸ್ತ್ರ, ಇಂಥದ್ದು ಅನೇಕ ಶಾಸ್ತ್ರ ಪುರಾಣ. ಪುರಾಣ ಅಂತ ಬರುವಾಗ ಪುರಾಣ ಎಂಬುದು ರಚನೆ ಮಾಡಿದ, ರಚನೆ ಅಂದ್ರೆ ಆಥರ್ಡ್ ವರ್ಕ್, ಅದನ್ನ ಇಟ್ಟುಕೊಂಡು ಈ ವೇದಾಂಗಗಳನ್ನ ಕಲಿತು ಅರ್ಥ ಮಾಡಬೇಕು. ಶಾಸ್ತ್ರ ಪುರಾಣ ಅದು ಪುರಾಣಕ್ಕೆ ಏನೇನಾಯ್ತು, ಈ ಪುರಾಣಗಳೆಲ್ಲ ಹೇಗೆ ತಿಳ್ಕೋಬೇಕು ಅಂತ ಅನೇಕ ಭಾಷ್ಯ ಪುರಾಣದ ಮೇಲೆ, ಶಾಸ್ತ್ರದ ಮೇಲೆ ಅನೇಕ ಭಾಷ್ಯ ಅನೇಕಗಳ ಎಲ್ಲ ತರ ದರ್ಶನಗಳು, ವೇರಿಯಸ್ ವೇದಾಂತ ವೇದಾಂತ ಅದ್ರಲ್ಲಿ ನಾವು ಹೇಳ್ತೀವಿ ಅದ್ವೈತ, ವಿಶಿಷ್ಟ ಅದ್ವೈತ ಮುಂತಾದ ಹೇಳ್ತೀವಿ, ಆಮೇಲೆ ನಾಸ್ತಿಕ ದರ್ಶನ ಮುಂತಾದ ಅನೇಕ ದರ್ಶನಗಳು. ಏನೇ ತಕೊಂಡ್ರು ಪ್ರತಿ ಒಂದಿಲಿನು ಈ 51 ಅಕ್ಷರಗಳೇ ಇದೆ. ಈ 51 ಅಕ್ಷರಗಳಲ್ಲಿ ಮಾ ಕಳತ್ರನ, ಮಾ ಅಂದ್ರ ಲಕ್ಷ್ಮಿ, ಕಳತ್ರ ಅಂದ್ರ ಲಕ್ಷ್ಮಿ ಯಾರಿಗೆ ಹೆಂಡತಿಯಾಗ ಇದ್ದಾಳೋ ಅಂದ್ರೆ ಏನು, ನಾರಾಯಣ ಅಂತ ಅರ್ಥ. ಅಥವಾ ಮಾ ಅಂದ್ರ ನಾಲೆಡ್ಜ್, ಲಕ್ಷ್ಮಿ ಅಂತ ತಕೊಂಡ್ರೆ ವೇದ ನಾಲೆಡ್ಜ್ ಅಂತೂ ಅವಳು ಅಭಿಮಾನಿಯಾಗಿದ್ದಾಳೆ, ವೇದದ ಜ್ಞಾನ ಅಂತನೂ ತಕೋಬಹುದು. ಅಥವಾ ಜ್ಞಾನ, ವೇದ ಓದಿ ಅದರಿಂದ ಜ್ಞಾನವನ್ನ ಗಳಿಸಬೇಕು. ವೇದ ಓದೋದು ಒಂದು, ವೇದ ಅಂಬೋದು ವಿದ್ಯ, ಆ ವಿದ್ಯೆಯಿಂದ ವೇದ ವೇದಾಂಗಗಳು ಇದ ಮಾತ್ರ ಜ್ಞಾನ ಬರಲ್ಲ, ಅದರಿಂದ ಜ್ಞಾನವನ್ನ ಗಳಿಸಬೇಕು. ನಮ್ಮ ಒಳಗಿರುವಂತ ತಾತ್ವಿಕ ದೇವತೆಗಳು ಆ ಜ್ಞಾನವನ್ನ ನಮ್ಗೆ ಕೊಡಬೇಕು, ಓದುವುದ ಮೂಲಕ ಬರೋದಿಲ್ಲ ಅದನ್ನು. ಅದಕ್ಕೆ ಮಾ ಕಳತ್ರ ಅಂದ್ರೆ ಆ ಜ್ಞಾನಕ್ಕೆ ಸ್ವಾಮಿ ಆದಂತ ಭಗವಂತ ಅಲ್ಲಿ ಕೂತಿದ್ದಾನೆ, 51 ಅಕ್ಷರಗಳಲ್ಲಿ ಕೂತಿದ್ದಾನೆ. ಈ ಅಕ್ಷರಗಳೇ ಇಷ್ಟು ಇವಾಗ ಹೇಳಿದ್ದಾರಲ್ಲ, ನಿಗಮತತಿಗಳು, ವ್ಯಾಕರಣ ಮುಂತಾದ ಷಡಂಗಗಳು, ಇತಿಹಾಸ, ಪುರಾಣ, ಅದ ಮೇಲೆ ಬಂದ ಭಾಷ್ಯಗಳು, ಅಂದ್ರೆ ಈ ಭಾಷ್ಯಗಳನ್ನ ರಚನೆ ಮಾಡಿದ ಆಚಾರ್ಯರುಗಳು ಅವರಲ್ಲಿ ಕೂತು ನುಡಿಸುವನು ಯಾರು ಅಂದ್ರೆ ಮಾ ಕಳತ್ರನ. ಅದು ಹೇಗೆ ಅವನು ನುಡಿಸ್ತಾ ಇದ್ದಾನೆ, ಕಲ್ಪಿಸಿ ಅಂತಾರೆ. ಕಲ್ಪಿಸಿ ಅಂದ್ರೆ ರಚನೆ ಮಾಡಿಸಿದ್ದಾನೆ. ರಚನೆ ಮಾಡಿಸಿದ್ದಾನೆ ಅಂದ್ರೆ ಹೇಗೆ, ಫಸ್ಟ್ ಅವರು ಒಂದು ಭಾಷ್ಯಕಾರರು, ಒಂದು ಭಾಷ್ಯಕಾರರು ಒಂದು ರಚನೆ ಮಾಡಬೇಕಂದ್ರೆ ಫಸ್ಟ್ ಅವ್ರ ಮನಸ್ಸಲ್ಲಿ ಆ ಥಾಟ್ ಬರಬೇಕು. ಅವ್ರ ಮನಸ್ಸಲ್ಲಿ ಈ ಥಾಟ್ ಬರಬೇಕಂದ್ರೆ ಈ ಮಾ ಕಳತ್ರನ, ಈ ಜ್ಞಾನಮೂರ್ತಿ ಭಗವಂತನೇ ಅಲ್ಲಿ ಇದ್ದು ಪ್ರೇರಣೆ ಮಾಡಿ ಅವ್ರಿಗೆ ಹೊಳೆಯುವಂತೆ ಮಾಡಬೇಕು. ಸೊ ಮಾಡಿಸಿ ಏನ್ ಮಾಡಬೇಕು, ಮನಸ್ಸಲ್ಲಿ ಬಂದದ್ದು ವಾಂಗ್ಮಯ, ಮನೋ ವಾಂಗ್ಮಯ ಅಂತಾರೆ. ವಾಂಗ್ಮಯ ಅಂದ್ರೆ ಆಕ್ಚುಲಿ ಇಲ್ಲಿ ಬಂದಿದೆ ನೋಡಿ ಈ ಶಾಸ್ತ್ರಗಳು, ನಿಗಮತತಿಗಳು, ವ್ಯಾಕರಣ, ಭಾರತ, ಇದಕ್ಕೆಲ್ಲ ವಾಂಗ್ಮಯ ಅಂತಾನೆ. ವೇದ ವಾಂಗ್ಮಯ ನೀವು ಕೇಳಿರ್ಬೋದು, ವೇದ ವಾಂಗ್ಮಯ ಅಂತ ಹೇಳ್ತಾರೆ. ಅಂದ್ರೆ ಆ ಕಾಲದಲ್ಲಿ ಇಲ್ಲ, ಎಲ್ಲ ಗುರುಗಳು ಹೇಳೋದು ಇವ್ರು ಕೇಳೋದು, ನಂತರ ಬುಕ್ ರೈಟಿಂಗ್ ಅಂತದ್ದು ಇದ್ದಿಲ್ಲ. ಸೊ ಎವ್ರಿಥಿಂಗ್ ಈಸ್ ಮನೋ ವಾಂಗ್ಮಯ. ಸೊ ಅಲ್ಲಿ ಹೇಳಿರುವಂತ ವಾಂಗ್ ಮನೋಮಯ ರೂಪವನ್ನೇ ಇಲ್ಲಿ ಇನ್ನೊಂದು ಮುಖದಿಂದ ಕೊಡ್ತಾ ಇದ್ದಾರೆ. ಹೇಗೆ, ಎಲ್ಲಿ, ಯಾರ್ಯಾರು ಓದಲಿ, ಏನೇನು ಮಾಡಲಿ, ಏನೇನು ಪುಸ್ತಕಗಳ ರಚನೆ ಮಾಡಲಿ, ಅದು ಅದ್ವೈತ ದರ್ಶನವೂ ಆಗಲಿ, ನಾಸ್ತಿಕ ದರ್ಶನನೂ ಆಗಲಿ, ಅಲ್ಲಿ ಅಥವಾ ನಮ್ಮ ಲೌಕಿಕ ದರ್ಶನನೂ ಆಗಲಿ, ಅಲ್ಲಿ ಮನಸ್ಸಲಿನೂ ವಾಕಲಿನೂ ಕೂತು ಇವನೇ ಮಾಡ್ತಾ ಇದ್ದಾನೆ. ಮನೋವಾಂಗ್ಮಯ ಎನಿಸಿಕೊಂಬ ಅಂತ ಇದನ್ನ ಇನ್ನೊಂದು ಮುಖದಿಂದ ಅದನ್ನೇ ಹೇಳ್ತಾ ಇದ್ದಾರೆ. ಏಕ ಪಂಚಾಶತ್ ವರ್ಣಗದ ಮಾಕಳತ್ರನ ಸರ್ವರೊಳಗೆ ಅವ್ಯಾಕೃತಾಕಾಶಾಂತ ವ್ಯಾಪಿಸಿ ನಿಗಮತತಿಗಳನ್ನು ವ್ಯಾಕರಣ ಭಾರತ ಮುಖಾದಿ ಅನೇಕ ಶಾಸ್ತ್ರ ಪುರಾಣ ಭಾಷ್ಯ ಅನೇಕಗಳ ಕಲ್ಪಿಸಿ, ಅನೇಕ ಅಂದ್ರೆ ಸಮೂಹ, ಕಲ್ಪಿಸಿ ಮನೋವಾಂಗ್ಮಯ ಎನಿಸಿಕೊಂಬ ಅವನೇ ಮನೋವಾಂಗ್ಮಯ ಅಂತ ಹೇಳ್ತಾ ಇದ್ದಾರೆ ಕೃಷ್ಣಾರ್ಪಣಮಸ್ತು.